ವಾಸುದೇವ ನೀತಃ, ಸ ವಾಸುದೇವ ಅಂತ ಹೇಳಿದ್ದಾರೆ. ನೋಡಿ, ಒಂದನ್ನ ಗಮನಿಸಿ, ಪಂಡಿತಾಚಾರ್ಯರು ಪ್ರತಿಯೊಂದು ಕಥೆಗಳನ್ನು ಹೇಳುವುದರ ಜೊತೆಗೆ ಭಗವಂತನ ನಾಮಸ್ಮರಣೆಗಳನ್ನು ಮಾಡಿಸಿದ್ದಾರೆ. ಭಗವಾನ್ ಅನ್ನುವ ಶಬ್ದ ಹೇಳಿದ್ದಾರೆ, ಮುಕುಂದ ಅನ್ನೋ ಶಬ್ದ ಹೇಳಿದ್ದಾರೆ, ವಾಸುದೇವ ಅಂತ ನಮಗೆ ಗೊತ್ತಿಲ್ಲದೆ ದೇವರ ನಾಮ ನಮ್ಮ ಬಾಯಲ್ಲಿ ಬರುವಂತೆ ಮಾಡಿದ್ದಾರೆ. ವಾಸುದೇವ, ಇಲ್ಲಿ ವಾಸುದೇವ ಅಂದ್ರೆ ವಸುದೇವನ ಮಗನಾದ ಕೃಷ್ಣ ಅನ್ನುವ ಅರ್ಥವೂ ಇದೆ, ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕಿಂತ ಹೆಚ್ಚು ಅಸೂನಾಂ ದೇವ ಅಸುದೇವ, ವಾ ಅಸು ದೇವ ಅಂತ ಇದೆ. ವಾ ಅಸು ದೇವ ಅನ್ನೋದಕ್ಕೆ, ವಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅಸುದೇವ ಅಂದ್ರೆ ಎಲ್ಲಾ ಜೀವರಾಶಿಗಳಿಗೆ ಜ್ಞಾನವನ್ನು ನೀಡಲಿಕ್ಕೋಸ್ಕರ ಇರುವಂತಹ ವಾಸುದೇವ, ಅಥವಾ ವಸತಿ ವಾಸು ಅಂತ ಇದೆ, ಆಯ್ತಾ, ವಾಸುದೇವ ಅಂತ. ಎಲ್ಲ ವಾಸನ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಅಂತ ಒಂದು ಪ್ರಮಾಣ ಶ್ಲೋಕ. ವಾಸ ಅಂದ್ರೆ ಏನು, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಎಲ್ಲರ ಹೃದಯ ಗುಹ ವಾಸಿಯಾಗಿದ್ದಾನೆ. ಅಂತಹ ಪ್ರತಿಯೊಬ್ಬರ ಹೃದಯ ಗುಹ ವಾಸಿಯಾಗಿರುವ ವಾಸುದೇವನು ಅವತಾರ ಮಾಡಿದ ಅಂತ ಅರ್ಥ ಇದೆ. ವಾಸುದೇವ ಶಬ್ದದ ಅಭಿಪ್ರಾಯ ಏನು ಅಂದ್ರೆ, ಮುಕುಂದ ಅನ್ನುವ ಶಬ್ದದ ಅಭಿಪ್ರಾಯವೇ ಅದು. ಮೋಕ್ಷಪ್ರದೋ ವಾಸುದೇವ ಅಂತ ಹೇಳಿದ್ದಾರೆ. ಮುಕುಂದ, ವಾಸುದೇವ ಈ ಶಬ್ದಗಳೆಲ್ಲ ಭಗವಂತ ಅವತಾರ ಮಾಡಿದ್ದು ಮೋಕ್ಷ ಕೊಡ್ಲಿಕ್ಕೋಸ್ಕರ. ಮೋಕ್ಷ ಯಾರಿಗೆ ಕೊಟ್ಟ? ಸಾತ್ವಿಕರಿಗೂ ಮೋಕ್ಷ ಕೊಟ್ಟ, ರಾಜಸರಿಗೂ ಮೋಕ್ಷ ಕೊಟ್ಟ, ತಾಮಸರಿಗೂ ಮೋಕ್ಷ ಕೊಟ್ಟ. ಮೋಕ್ಷ ಅನ್ನುವುದಕ್ಕೆ ಬಿಡುಗಡೆ ಅಂತ ಅಷ್ಟೇ ಅರ್ಥ. ತಾಮಸರಿಗೆ ಅಂಧಂತಮಸ್ಸು ಅನ್ನುವ ಮೋಕ್ಷವನ್ನು ಕೊಟ್ಟ, ಸಾತ್ವಿಕರಿಗೆ ವೈಕುಂಠ ಅನ್ನುವ ಮೋಕ್ಷವನ್ನು ಕೊಟ್ಟ. ಪ್ರತಿಯೊಬ್ಬ ದೇವತೆಗಳಿಗಾಗಲಿ, ಋಷಿಗಳಿಗಾಗಲಿ, ಮನುಷ್ಯರಿಗಾಗಲಿ ಮೋಕ್ಷವನ್ನು ನಿರ್ಣಯ ಮಾಡುವಂತಹ ರೂಪ ವಾಸುದೇವ ರೂಪ. ಅಂದ್ರೆ ಶ್ವೇತದ್ವೀಪದಲ್ಲಿ ಹೋಗಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ಶ್ವೇತದ್ವೀಪ ನಿವಾಸಿಯಾದ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರು. ಅದಕ್ಕೋಸ್ಕರ ಸಹ ವಾಸುದೇವ ಅಂತ ಹೇಳಿದ್ರು. ಸಹ ಅಂದ್ರೆ ಆ ವಾಸುದೇವ. ಯಾಕೆ ಸಹ ಅಂತ ಹೇಳಬೇಕಲ್ಲಿ? ಆ ವಾಸುದೇವ ಅಂದ್ರೆ ಏನು? ಶ್ವೇತದ್ವೀಪದಲ್ಲಿ ಬ್ರಹ್ಮಾದಿ ದೇವತೆಗಳು ಯಾವ ವಾಸುದೇವ ರೂಪಿಯಾದ ಪರಮಾತ್ಮನ ಬಳಿ ಹೋಗಿ, ನೀನು ಭೂಲೋಕದಲ್ಲಿ ಅವತಾರ ಮಾಡಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂತ ಕೇಳಿಕೊಂಡ್ರು, ಆ ವಾಸುದೇವ ಅಂತ. ಸಹ ವಾಸುದೇವ, ಶ್ವೇತದ್ವೀಪಪತಿಯಾದ ವಾಸುದೇವ ರೂಪಿಯಾದ ಭಗವಂತ ವಸುದೇವ ನೀತಃ, ವಸುದೇವನಿಂದ ಕರೆದುಕೊಳ್ಳ ಹೋಗಲ್ಪಟ್ಟ. ಅಂದ್ರೇನು? ಭಗವಂತ ಅವತಾರ ಮಾಡಿದ ತಕ್ಷಣ ವಸುದೇವನಿಗೆ ಹೇಳಿದ, ನನ್ನನ್ನ ನೀನು ನಂದಗೋಕುಲದಲ್ಲಿ ತೆಗೆದುಕೊಂಡು ಹೋಗಿ ಇಡು, ಈಗ ತಾನೇ ಇಲ್ಲಿ ದುರ್ಗೆಯ ಅವತಾರವಾಗಿದೆ, ಯಶೋದೆ ನಂದರಾಜನಿಗೆ ದುರ್ಗೆಯ ಅವತಾರವಾಗಿದೆ, ಆ ದುರ್ಗೆಯನ್ನು ಕರೆದುಕೊಂಡು ಬಂದು ಈ ಕಾರಾಗೃಹದಲ್ಲಿ ಇಡುವಂತ ಭಗವಂತ ಅವತಾರ ಮಾಡಿದ ಕೂಡಲೇ ವಸುದೇವ ದೇವಕಿಯರಿಗೆ ವಿಶ್ವರೂಪವನ್ನು ತೋರಿಸಿ ಭಗವಂತ ಆದೇಶ ಮಾಡಿದ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಅಲ್ಲಿ ನಂದಗೋಕುಲದಲ್ಲಿ ನೀನಿಡು, ಆ ಗೋಕುಲದಲ್ಲಿ ಇರುವಂತಹ ದುರ್ಗೆಯನ್ನು ಕರೆದುಕೊಂಡು ಬಂದು ದೇವಕಿಯ ಮಡಿಲಲ್ಲಿ ಇಡು ಅಂತ ಭಗವಂತ ಆದೇಶ ಮಾಡಿದ. ಆ ಮೋಕ್ಷಪ್ರದನಾದ ಭಗವಂತನ ನೋಡಿ, ಹುಟ್ಟಿನಿಂದ ನನ್ನ ಮಕ್ಕಳು ಕೇಳಲಿ, ನನ್ನ ಮಕ್ಕಳು ನನ್ನ ಮಾತು ಕೇಳಲಿ ಅಂತ ತಂದೆ ಬಯಸ್ತಾನೆ. ಭಗವಂತ ವಸುದೇವನಿಗೂ ತಂದೆ ಅನ್ನೋದು ಹೇಗೆ ಪ್ರೂವ್ ಆಗುತ್ತೆ ಅಂದ್ರೆ, ಹುಟ್ಟಿದ್ದಿನವೇ ಅಪ್ಪನಿಗೆ ಬುದ್ಧಿವಾದ ಹೇಳಿದ್ದಾನೆ, ಹಾಗಾಗಿ ಅವನಿಗೆ ಅಪ್ಪ ಯಾರೂ ಇಲ್ಲ, ನಾನು ಹೇಳಿದಾಗ ನೀನ್ ಕೇಳು ಅಂತ ವಸುದೇವನಿಗೆ ಹೇಳಿದ್ದಾನೆ, ಹುಟ್ಟಿದ್ದಿನವೇ ಹೇಳಿದ್ದಾನೆ. ಯಾವ ಮಕ್ಕಳಾದ್ರೂ ಅಪ್ಪ ಅಮ್ಮನಿಗೆ ತಿಳುವಳಿಕೆ ಹೇಳುವಷ್ಟು ಜಾಣರಾಗಿರ್ತಾರ? ಇದು ಭಗವಂತನ ಸಾಮರ್ಥ್ಯ. ಹುಟ್ಟಿದಾಗ ದುಷ್ಟರನ್ನ ಸಂಹಾರ ಮಾಡುವ ಉಪಾಯಗಳೇನು ಅನ್ನುವುದನ್ನ ಸಾಕ್ಷಾತ್ ಭಗವಂತ ವಸುದೇವನಿಗೆ ಹೇಳಿದ. ಆ ವಸುದೇವ ಕೃಷ್ಣನನ್ನ ಹಿಡಿದುಕೊಂಡು ಗೋಕುಲಕ್ಕೆ ತೆಗೆದುಕೊಂಡು ಹೋದ. ಸ ವಾಸುದೇವ ವಸುದೇವ ನೀತ. ವಸುದೇವ ನೀತ ಅಂದ್ರೆ ಏನು? ವಸುದೇವನಿಂದ ಕರೆದುಕೊಂಡು ಹೋಗಲ್ಪಟ್ಟ ಅಂತ ಅರ್ಥ. ಎಲ್ಲಿಗೆ? ರಜಂ ತದಾ. ತದಾ ಅಂದ್ರೆ ಆ ಸಂದರ್ಭದಲ್ಲಿ, ರಾತ್ರಿಯ ಕಾಲದಲ್ಲಿಯೇ ಅವತಾರ ಮಾಡಿದ ಆ ಸಂದರ್ಭದಲ್ಲಿಯೇ. ರಜಂ ನೀತ ಆಯ್ತಾ, ವಸುದೇವ ನೀತ ರಜಂ. ರಜ ಅಂದ್ರೆ ನಂದಗೋಕುಲ. ರಜ ಅಂದ್ರೆ ಏನು, ಹಟ್ಟಿ. ಹಟ್ಟಿ ಇರುವ ಜಾಗಕ್ಕೆಲ್ಲ ರಜ ಅಂತ ಕರೆಯುವುದು. ಗೋಕುಲ, ಗೋಗಳ ಸಮುದಾಯಕ್ಕೆ ರಜ ಅಂತ ಕರೆಯುವುದು. ನಂದ ಗೋಕುಲ ಅಂತ ಅರ್ಥ. ಆ ದನಗಳಿರುವಂತಹ, ಹಸು ದನ ಕರುಗಳಿರುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗುವಂತ ಕೃಷ್ಣ ಹುಟ್ಟಿದ ಕೂಡಲೇ ವಸುದೇವನಿಗೆ ಆದೇಶ ಮಾಡಿದ. ಅಂದ್ರೆ ಅರ್ಥ ಏನು? ಕೃಷ್ಣ ಹುಟ್ಟಿದ ಕೂಡಲೇ ಹಸುಗಳಿರುವ ಜಾಗಕ್ಕೆ ನನ್ನನ್ನ ಕರೆದುಕೊಂಡು ಹೋಗಿ. ಅಂದ್ರೆ ಏನು, ಕೃಷ್ಣನ ಅವತಾರ ಆದ ಉದ್ದೇಶ ಏನು? ಗೋ ಬ್ರಾಹ್ಮಣ ಹಿತಾಯಚ ಅಂತ. ಗೋ ಮತ್ತೆ ಬ್ರಾಹ್ಮಣರು, ಇವಾಗ ಗೋವುಗಳು, ಆ ಅದಕ್ಕಾಗಿ ಗೋಬ್ರಾಹ್ಮಣರ ಒಡನಾಟಕ್ಕಾಗಿ ಅವನ ಅವತಾರವಾಗಿದೆ ಅನ್ನೋದನ್ನ ಸೂಚನೆ ಮಾಡಲಿಕ್ಕೆ ರಜಕ್ಕೆ ಕರೆದುಕೊಂಡು ಹೋಗು, ಗೋವುಗಳಿರುವಂತಹ ಜಾಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗು. ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ಒಂದೋ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗ್ಬೇಕು. ಅಲ್ಲ, ನಾವು ಸಿಟಿಯಲ್ಲಿದ್ದೇವೆ, ನಮ್ಗೆ ಯಾವುದೋ ಅಂತ ದೇವಸ್ಥಾನಗಳು ದೇವ ಮಂದಿರಗಳು ಹತ್ತಿರ ಇಲ್ಲ ಅಂದ್ರೆ ಒಂದು ಗೋವನ್ನ ಹುಡುಕಿಕೊಂಡು ಹೋದ್ರು ದೇವ ಮಂದಿರಕ್ಕೆ ಹೋದಷ್ಟು ಪುಣ್ಯ ಇದೆ. ಹಸುಗಳನ್ನ ಹುಡುಕಿಕೊಂಡು ಹೋಗಿ. ಇವತ್ತು ಹುಡುಕಬೇಕಾಗಿದೆ, ಎಲ್ಲ HF ಜರ್ಸಿಗಳೇ ಜಾಸ್ತಿ ಇದೆ. ಕೊಂಬಿರುವಂತ ಹಸುಗಳನ್ನು ಹುಡುಕಿಕೊಂಡು ಹೋಗಿ ಅವುಗಳಿಗೆ ಮೇವನ್ನ ಕೊಟ್ಟು ಬಂದ್ರೆ ಕೃಷ್ಣನಿಗೆ ನೈವೇದ್ಯ ಮಾಡಿದ ಪುಣ್ಯ ಇದೆ. ಆದ್ರಿಂದ ಕೃಷ್ಣ ತೋರಿಸಿಕೊಟ್ಟ ನೀತಿ ಏನು ಅಂದ್ರೆ ಹುಟ್ಟಿದ ಕೂಡಲೇ ನನ್ನನ್ನ ಗೋವುಗಳ ಹತ್ತಿರ ಕರೆದುಕೊಂಡು ಹೋಗಿ ಅಂತ ಹೇಳಿದ. ರಜಂ ಆ ವಸುದೇವ ನೀತಃ ರಜಂ ಅಂದ್ರೇನು, ನಂದ ಗೋಕುಲವನ್ನು ಕುರಿತು ವಸುದೇವನಿಂದ ಕರೆದುಕೊಂಡು ಬರಲ್ಪಟ್ಟ ಅದ ಅಂದ್ರೆ ಆ ಪ್ರಸಂಗದಲ್ಲಿ ಆ ತೇನ ಅಂದ್ರೆ ಆ ವಸುದೇವನಿಂದ ದುರ್ಗಾ ಆನೀಯತ ಅಲ್ಲಿಯೇ ಕರೆದುಕೊಂಡು ಹೋದ. ನಂದಗೋಕುಲಕ್ಕೆ ಕೃಷ್ಣನನ್ನ ಕರೆದುಕೊಂಡು ಹೋದ. ತೇನ ಅಂದ್ರೆ ಅದೇ ವಸುದೇವನಿಂದ ದುರ್ಗಾ ಆನೀಯತ. ದುರ್ಗಾ ಆನೀಯತ ಅಂದ್ರೇನು, ದುರ್ಗಾ ಅಲ್ಲಿ ಅವತಾರ ಮಾಡಿದ ದುರ್ಗಾದೇವಿ. ಆನೀಯತ ಅಂದ್ರೆ ಅಲ್ಲಿಂದ ಕರೆದುಕೊಂಡು ಬರಲ್ಪಟ್ಟಳು ಅಂತ ಅರ್ಥ. ಅಂದ್ರೇನು, ದುರ್ಗೆಯನ್ನ ಕರೆದುಕೊಂಡು ಬಂದು ಇಲ್ಲಿಗೆ ಬಂದ. ಇಲ್ಲಿಗೆ ಮತ್ತೆ ಸ್ವತಃ ತನ್ನ ಕಾರಾಗೃಹ ಮಥುರಾ ಪಟ್ಟಣಕ್ಕೆ ಬಂದ. ಒಂದೇ ಶ್ಲೋಕದಲ್ಲಿ ಎಷ್ಟು ಕಥಾಭಾಗವನ್ನು ಸಂಗ್ರಹ ಮಾಡಿದ್ದಾರೆ. ಶ್ವೇತದ್ವೀಪಪತಿಯಾದ ಭಗವಂತನ ಬಳಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಗರ್ಭಸ್ತುತಿಯನ್ನು ಮಾಡಿದ್ರು. ಭಗವಂತ ವಸುದೇವ ದೇವಕಿಯರಿಗೆ ಕಾರಾಗೃಹದಲ್ಲಿ ದರ್ಶನವನ್ನು ಕೊಟ್ಟು ಆದೇಶ ಮಾಡಿದ, ನೀವು ನನ್ನನ್ನ ನಂದಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಂತ ಹೇಳಿದ. ಅಲ್ಲಿರುವಂತಹ ದುರ್ಗಾದೇವಿನ ಕರೆದುಕೊಂಡು ಬಂದು ಈ ಕಾರಾಗೃಹದಲ್ಲಿ ಇಡಿ ಅಂತ ಹೇಳಿದ. ಇಷ್ಟು ಭಗವಂತನ ಆದೇಶಗಳನ್ನ ವಸುದೇವ ಪಾಲಿಸಿದ ಅಂತ ಏನೋ ಎರಡು ಮೂರು ಅಧ್ಯಾಯಗಳ ಕಥೆ ಇದೆ ಭಾಗವತ ಹರಿವಂಶಗಳಲ್ಲಿ. ಅದರ ಒಂದೇ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಇಷ್ಟು ಇದು ಪದ ಪದಗಳ ವಿವರಣೆಯ ಜೊತೆಗೆ ನಾನು ತಾತ್ಪರ್ಯ ಅರ್ಥವನ್ನು ಹೇಳಿದ್ದೇನೆ. ಈಗ ಸಾಮಾನ್ಯ ನೀವೆಲ್ಲ ಅಧ್ಯಯನಶೀಲರಾದ ನಿಮಗೆ ಒಂದು ಪರೀಕ್ಷೆಯ ಕ್ರಮ ಹೇಗೆ ನಡೆಯುತ್ತೆ ಅಂತಾನು ನಾನು ತಿಳಿಸ್ತೇನೆ. ಮಧ್ಯದಲ್ಲಿ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಹೀಗೆ ಪರೀಕ್ಷೆಯನ್ನು ಮಾಡಬಹುದು. ದುರ್ಗೆಯನ್ನ ನಂದಗೋಕುಲದಿಂದ ದುರ್ಗೆಯನ್ನ ಮಥುರೆಗೆ ವಸುದೇವ ಕರೆತಂದ. ಇಷ್ಟು ಅಭಿಪ್ರಾಯ ಹೇಳಿದ ತಕ್ಷಣ ನೀವು ಆ ಶ್ಲೋಕದ ಆರಂಭವನ್ನ ಹೇಳಬೇಕು. ವೃಂದಾರ ಗೈರ್ವಂದಿತ ಆವಿರಾಸಿ ಭೋಜೇಂದ್ರ ಪುತ್ರ್ಯಾಂ ಭಗವಾನ್ ಮುಕುಂದ ಸವಾಸುದೇವೋ ವಸುದೇವ ನೀತೋ ಪ್ರಜಂತ ದಾನೀಯತ ತೇನ ದುರ್ಗಾ ಅಂತ ಒಂದು ಅಂದ್ರೆ ಈಗ ಈ ಒಂದು ಶ್ಲೋಕದಲ್ಲಿ ಎಷ್ಟು ಅಭಿಪ್ರಾಯ ಇದೆ? ದೇವತೆಗಳ ಪ್ರಾರ್ಥನೆ, ಭಗವಂತನ ಅವತಾರ, ವಸುದೇವನಿಗೆ ಭಗವಂತನ ಆದೇಶ, ನಂದಗೋಕುಲಕ್ಕೆ ಕೃಷ್ಣನ ಗಮನ, ದುರ್ಗೆಯ ಮಥುರಾ ಪಟ್ಟಣಕ್ಕೆ ಆಗಮನ ಅಂತ ಈ ಐದು ಅಂಶಗಳು ಸಂಗ್ರಹವಾಗಿದೆ. ಈ ಐದು ಅಂಶದಲ್ಲಿ ಕೃಷ್ಣ ನಂದಗೋಕುಲಕ್ಕೆ ಹೋದ ಅಂತ ನಾನೊಂದು ಶಬ್ದ ಪ್ರಯೋಗ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಸೆಂಟೆನ್ಸ್ ನಿಮ್ಮ ಬಾಯಿಂದ ಹೊರಗೆ ಬರಬೇಕು. ಅಥವಾ ಇನ್ನೊಂದು ಕ್ರಮದಲ್ಲಿ ಹೇಳ್ಬೋದು. ಏನಂತ ಹೇಳ್ಬೋದು ನಾನು, ತದಾ ಆನೀಯತ ತೇನ ದುರ್ಗಾ ಅಂತ ಹೇಳಿದ್ರೆ ಅದರ ಅಭಿಪ್ರಾಯವನ್ನು ನೀವು ಹೇಳಬೇಕು. ನಾನು ಕನ್ನಡದಲ್ಲಿ ಹೇಳಿದ್ರೆ ನಾನು ಅಂದ್ರೆ ನಾನಲ್ಲ, ಪರೀಕ್ಷಕರು ಕನ್ನಡದಲ್ಲಿ ಅಭಿಪ್ರಾಯವನ್ನು ಹೇಳಿದ್ರೆ ಪಂಡಿತಾಚಾರ್ಯರ ಸಂಸ್ಕೃತದ ಸೆಂಟೆನ್ಸ್, ನೀವೇನು ಸಂಸ್ಕೃತದಲ್ಲಿ ಮಾತನಾಡೋದು ಬೇಡ, ಅದನ್ನೇ ಶ್ಲೋಕ ಕಲಿಯಬೇಕು ಅಂತ ಹೇಳುದು. ಯಾವ ಅಭಿಪ್ರಾಯಕ್ಕೆ ಯಾವ ಸೆಂಟೆನ್ಸ್ ನಮಗೆ ಸಹಕಾರಿ ಆಗಿದೆ ಅನ್ನುವುದನ್ನ ನಿಮ್ಮ ಬಾಯಿಂದ ಉಚ್ಚಾರಣೆ ಬಂತು ಅಂದ್ರೆ ನೀವು ಪೂರ್ಣ ಫಲಭಾಗಿಗಳಾಗ್ತೀರಿ. ಹಾಗಾಗಿ ಪ್ರತಿಯೊಂದು ಶ್ಲೋಕದಲ್ಲಿ ಹೇಳಿದ ಎಲ್ಲಾ ಅಭಿಪ್ರಾಯಗಳನ್ನು ಗಮನ ಇಟ್ಟು ಕೇಳಿಸಿಕೊಳ್ಬೇಕು. ಯಾಕೆಂದ್ರೆ ಒಂದು ಚಿಕ್ಕದಾಗಿ ನಾವು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಆಗುತ್ತೆ. ಅವಾಗ ಮೋಕ್ಷಪ್ರದನಾದ ಭಗವಂತ ಅನ್ನುವುದಕ್ಕೆ ಸಂಬಂಧಪಟ್ಟ ನಾಮ ಯಾವುದು ಅಂತ ಕೇಳಬಹುದು.
ಪರಮಾತ್ಮ
ವೀರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣ ಪದ ಇತೀರಿತಃ ಅಂತ. ಐಶ್ವರ್ಯ ವೀರ್ಯ ಯಶಸ್ಸು ಸಂಪತ್ತು ಜ್ಞಾನ ವಿಜ್ಞಾನ. ಇನ್ನೊಮ್ಮೆ ಹೇಳ್ತೇನೆ, ಐಶ್ವರ್ಯ ವೀರ್ಯ ಯಶಸ್ಸು ಜ್ಞಾನ ವಿಜ್ಞಾನ, ಈ ಆರು ಗುಣಗಳಿಗೆ ಸದ್ಗುಣಗಳಿಗೆ ಭಗ ಅಂತ ಕರೀತಾರೆ. ಭಗ ಅಸ್ಯ ಅಸ್ತಿ ಇತಿ ಭಗವಾನ್, ಈ ಆರು ಗುಣಗಳನ್ನು ಹೊಂದಿದವನನ್ನ ಭಗವಾನ್ ಅಂತ ಕರೀತಾರೆ. ಭಗವಂತ ಈ ಆರು ಗುಣಗಳ ಅರಸನಾಗಿದ್ದಾನೆ. ಈ ಆರರಲ್ಲಿ ಎಲ್ಲಾ ಗುಣಗಳು ಸೇರಿಕೊಂಡು ಬಿಡುತ್ತೆ. ಐಶ್ವರ್ಯ ಇದೆ, ವೀರ್ಯ ಇದೆ, ಅವನಲ್ಲಿ ಒಳ್ಳೆಯ ಕೀರ್ತಿ ಇದೆ, ಸಂಪತ್ತಿದೆ, ಜ್ಞಾನ ಇದೆ, ವಿಜ್ಞಾನ ಇದೆ. ಇಷ್ಟಿದ್ರೆ ಯಾವ ಕೊರತೆಗಳು ಅವನಲ್ಲಿ ಇಲ್ಲ. ಪರಿಪೂರ್ಣ ವ್ಯಕ್ತಿತ್ವದ ಮೋಕ್ಷವನ್ನು ಕೊಡುವ ಭಗವಂತ ದೇವಕಿಯನ್ನು ನೆಪ ಮಾಡಿಕೊಂಡು ದೇವತೆಗಳಿಗಾಗಿ ಭೂಲೋಕದ ಜನರ ಹಿತಕ್ಕಾಗಿ ಅವತಾರ ಮಾಡಿದ ಅನ್ನುವ ಅಭಿಪ್ರಾಯವನ್ನು ಸೂಚನೆ ಮಾಡುವ ಶಬ್ದ ಭಗವಾನ್ ಅನ್ನುವ ಶಬ್ದ. ಬಹುತೇಕ ಈ ಶ್ಲೋಕದ ಎಲ್ಲ ಪದ ಪದಗಳ ತಾತ್ಪರ್ಯಗಳನ್ನ ಅಭಿಪ್ರಾಯವನ್ನು ಸ್ಪಷ್ಟ ಪಡಿಸಿದ್ದೇನೆ, ತಂದುಕೊಂಡಿದ್ದೇನೆ. ಇನ್ನೂ ಇದಕ್ಕೆ ಅರ್ಥದ ವ್ಯಾಪ್ತಿ ಬಹಳಷ್ಟಿದೆ. ನಿಮ್ಮ ಚಿಂತನೆಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ವೃಂದಾರ ಕೈ ವಂದಿತ ಆವಿರಾಸೀತ್ ಭೋಜೇಂದ್ರ ಪುತ್ರ್ಯಾ ಭಗವಾನ್ ಮುಕುಂದ ಸಹ ವಾಸುದೇವ ವಸುದೇವ ನೀತ ರಜಂ ತದಾ ಆನೀಯತ ತೇನ ದುರ್ಗಾ. ಏನಾದ್ರೆ ವಸುದೇವನಿಂದ ದುರ್ಗಾ ಆನೀಯತ ದುರ್ಗೆಯು ಕರೆದುಕೊಂಡು ಬರಲ್ಪಟ್ಟಳು ಅಂತ ಇಷ್ಟು ಮೊದಲನೇ ಶ್ಲೋಕದ ಭಾವ. ಎರಡನೇ ಶ್ಲೋಕಕ್ಕೆ ಸಾಗೋಣ. ಯಶೋದ ಸುತಯ ವಿಷಣ್ಣೆ ದತ್ವಾಕರಂ ನಂದತಿ ತತ್ರ ನಂದೇ ಚಿಕ್ಷೇಪ ದೇವ ಶಕಟಾಕ್ಷ ದೈತ್ಯಂ ಕಂಸೇ ಯಶೋದಾ ಸುತಯಾ ವಿಷಣ್ಣೆ. ಯಶೋದಾ ಸುತಯ ಕಂಸೇ ವಿಷಣ್ಣೆ, ಅಲ್ಲಿ ಕನ್ನೆ ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಯಶೋದಾ ಸುತಯ ಯಶೋದಯ ಮಗಳಾದ, ಅದ್ಯಾಕೆ ನಂದನ ಮಗಳಾದ ಅಂತ ಯಾಕೆ ಹೇಳಿಲ್ಲ, ಯಶೋದಾ ಸುತಯ ಅಂತ ಯಾಕೆ ಹೇಳಿದ್ರು ಅಂದ್ರೆ ಯಶೋದ ಯಾವತ್ತು ಹೆಣ್ಮಕ್ಕಳಲ್ಲಿ ಹೆಣ್ಮಕ್ಕಳಿಗೆ ಪ್ರೀತಿ ಇರುತ್ತೆ ಅಂತ ಆ ಅಭಿಪ್ರಾಯ. ಯಶಸ್ಸನ್ನ ಕೊಡುವ ದೃಷ್ಟಿಯಿಂದಲೇ ಆ ಯಶೋದೆಯ ಮಗಳಾಗಿ ದುರ್ಗೆ ಅವತಾರ ಮಾಡಿದ್ದಾಳೆ. ದುರ್ಗೆ ಅವತಾರ ಮಾಡಿದ್ದು ಯಶೋದೆಗೆ ಎಲ್ಲಾ ರೀತಿಯಾದ ಮುಂದಿನ ಒಳ್ಳೆಯ ಕೀರ್ತಿಗೆ ಕಾರಣವಾಯ್ತು. ಯಾಕೆ ಅಂದ್ರೆ ಯಶೋದೆಯ ಗರ್ಭದಲ್ಲಿ ದುರ್ಗೆ ಮಲಗಿದ್ದಾಳೆ ಅಂದ್ರೆ ಎಲ್ಲಿ ಲಕ್ಷ್ಮೀ ಇರ್ತಾಳೆ ಅಲ್ಲಿ ಭಗವಂತನ ಸನ್ನಿಧಾನ ಬರುತ್ತೆ ಅಂತ ಅರ್ಥ. ದುರ್ಗೆ ಯಶೋದೆಯ ಮಡಿಲಲ್ಲಿ ಮಲಗಿದ ಪುಣ್ಯದಿಂದಲೇ ಯಶೋದೆಗೆ ಕೀರ್ತಿ ಬಂತು. ಕೃಷ್ಣ ಬಂದು ಪಕ್ಕದಲ್ಲಿ ಮಲಗಿದ ಅಂದ್ರೆ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರಳಾದ ಕಾರಣ ಭಗವಂತನ ಕಟಾಕ್ಷಕ್ಕೆ ಪಾತ್ರಳಾದ್ರು. ಅಂದ್ರೇನು, ವೇದಾಭಿಮಾನಿಯನ್ನ ಒಲಿಸಿಕೊಂಡವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಯಶೋದೆಗೆ ಹೇಳುವ ದೃಷ್ಟಿ ಇತ್ತು. ಯಶೋದ ಅನ್ನೋ ಯಶೋದ ಅಂದ್ರೇನು, ಕೀರ್ತಿಯನ್ನ ಕೊಟ್ಟವನು ಯಶೋದೆಗೆ ಎನ್ನುವ ಅರ್ಥ ಭಗವಂತನಿಗೆ ಸಂಬಂಧಪಟ್ಟಂತೆ. ಯಶೋದಾ ಸುತಯ ಯಶೋದಾಯಾಹ ಸುತ ಯಶೋದಾ ಸುತ ತಯಾ ಯಶೋದಾ ಸುತಯ ಅಂತ. ಯಶೋದೆಯ ಮಗಳು ಯಶೋದಾಯಾಹ ಯಶೋದಯ ಸುತ ಮಗಳು ತೃತೀಯ ವಿಭಕ್ತಿ ಯಶೋದಾ ಸುತಯ ಅಂದ್ರೆ ಯಶೋದೆಯ ಮಗಳಿಂದ. ಕಂಸೇ ವಿಷಣ್ಣೆ ಕಂಸನು ದುಃಖಿತನಾದ, ಎಲ್ಲ ಕಥೆಯನ್ನು ಸಂಗ್ರಹ ಮಾಡಿದಾಗ ಆಯ್ತು. ಅಂದ್ರೇನು, ಯಶೋದೆಯ ಮಗಳಾದ ದುರ್ಗೆಯಿಂದ ಕಂಸನಿಗೆ ದುಃಖವಾಯಿತು. ಎಲ್ಲ ಗೊತ್ತಿ ಒಂದು ಹಂತ ಕತೆ ಗೊತ್ತಿರಬೇಕು, ಇಲ್ಲ ಅಂದ್ರೆ ಇದೇನು ಅರ್ಥ ಆಗೋದಿಲ್ಲ. ಅಂದ್ರೆ ವಸುದೇವ ಆ ದುರ್ಗೆಯನ್ನು ತಂದು ದೇವಕಿಯ ಮಡಿಲಲ್ಲಿ ಕಾರಾಗೃಹದಲ್ಲಿ ಮಲಗಿಸಿದ. ವೃತ್ತಿರಳು ಹೋಗಿ ಕಂಸನಿಗೆ ಹೇಳಿದ್ರು, ನಿನ್ನನ್ನು ಸಂಹಾರ ಮಾಡುವಂತಹ ಮಗು ಹುಟ್ಟಿಯಾಗಿದೆ ಅಂತ ಎಲ್ಲರೂ ಕೂಡ ವಿಷಯವನ್ನ ತಿಳಿಸಿದ್ರು. ಆ ವಿಷಯದಿಂದ ತುಂಬಾ ದೌಡಾಯಿಸಿ ಓಡೋಡಿಕೊಂಡು ಬಂದು ಕಂಸ ನೋಡಿದ. ಕಂಸ ಎಲ್ಲಾ ಮಕ್ಕಳನ್ನ ಸಂಹಾರ ಮಾಡುವ ಹಾಗೆ ಈ ಹೆಣ್ಣು ಕೂಸಿನ ಕಾಲನ್ನ ಹಿಡಿದು ಗರಗರಗರಗರ ತಿರುಗಿಸಿ ಭೂಮಿಯಲ್ಲಿ ಅಪ್ಪಳಿಸಬೇಕು ಅಂತ ಹೊರಟ. ಅವಾಗ ದುರ್ಗೆ ಆಕಾಶಕ್ಕೆ ಹಾರಿ ಚಿಮ್ಮಿದ್ಲು ಅವಳ ಮೇಲೆ. ಅವನ ಅಪ್ಪಳಿಸ್ಲಿಕ್ಕಾಗಲಿಲ್ಲ, ಅವನ ಕೈಯಲ್ಲಿ ಭೂಮಿಗೆ ಅಪ್ಪಳಿಸ್ಲಿಕ್ಕಾಗಲಿಲ್ಲ. ಅವಳು ಚಿಮ್ಮಿ ಹೇಳ್ತಾಳೆ, ನಿನ್ನನ್ನ ಸಂಹಾರ ಮಾಡುವ ಒಂದು ಗರ್ಭ ಈಗ ಅವತಾರ ಮಾಡಿ ಆಗಿದೆ ಅಂತ ಉತ್ತರವನ್ನು ಕೊಡುತ್ತಾಳೆ. ಹಾಗಾಗಿ ಯಶೋದಾ ಸುತಯ ಅವಾಗ ದುಃಖ ಆಯ್ತು ಅವನಿಗೆ. ದುರ್ಗೆ ಹೇಳಿದಲ್ಲ, ನಾನು ಸಂಹಾರಗಳಲ್ಲ, ನಿನ್ನನ್ನು ಸಂಹಾರ ಮಾಡೋದು ಬೇರೆ ಕಡೆ ಹುಟ್ಟಿಯಾಗಿದೆ, ನಿನಗೆ ಮೃತ್ಯು ಇದೆ ಅಂತ ದುರ್ಗೆ ಕನ್ಫರ್ಮ್ ಮಾಡಿದ ಮೇಲೆ ಕಂಸನಿಗೆ ಕಂಸ ತುಂಬಾ ದುಃಖಿತನಾದ. ಯಶೋದಾ ಸುತಯ ಯಶೋದೆಯ ಮಗಳಾದ ದುರ್ಗೆಯಿಂದ ಕಂಸೇ ವಿಷಣ್ಣೇ ಸತಿ, ಕಂಸೆ ಕಂಸನು ವಿಷಣ್ಣೆ ಸತಿ ಅಂದ್ರೆ ದುಃಖಿತನಾಗುತ್ತಿರಳು. ಸತಿ ಸಪ್ತಮಿಯದು ವಿಷಣ್ಣೆ ಸತಿ ಅಂತ ಇಟ್ಕೊಳ್ಬೇಕು. ಭೂಮ ಹತಾಯಾಮಪಿ ಪೂತನಾಯಾಮ್, ಇದು ಕೃಷ್ಣನ ಕಥೆ. ಅಂದ್ರೆ ಈಚೆ ಕಂಸನಿಗೆ ದುರ್ಗೆ ಭಯವನ್ನು ಹುಟ್ಟಿಸಿದ್ಲು. ಅದಾದ್ಮೇಲೆ ಕಥೆ ಏನು, ಕಂಸ ಆ ದುಃಖದ ಪರಿಹಾರಕ್ಕೆ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲಿ ಎನ್ನುವ ಆದೇಶ ಮಾಡಿದ. ಅದರ ಹಿನ್ನೆಲೆಯಲ್ಲಿ ಭೂತನೆ ನಾನು ಮಕ್ಕಳ ಮೇಲೆ ಹುಟ್ಟಿದ ಮಕ್ಕಳ ಮೇಲೆ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ಲು. ಕೃಷ್ಣನನ್ನು ಕೂಡ ಕೊಲ್ಲುವ ದೃಷ್ಟಿಯಿಂದ ಬಂದ್ಲು. ಈಗಾಗಲೇ ಕಥೆ ಎಲ್ಲಿ ತನಕ ಹೋಯ್ತು ಗೊತ್ತೋ, ಕೃಷ್ಣನಿಗೆ 3 ತಿಂಗಳಾದ್ಮೇಲೆ ಪೂತನೆ ಬಂದಿತ್ತು. ಕೃಷ್ಣನ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ಬಂದಿತ್ತು. ಕೃಷ್ಣ ಹುಟ್ಟಿದ 10 ದಿನಕ್ಕೆ ಪೂತನೆ ಬಂದದ್ದಲ್ಲ. ತಾತ್ಪರ್ಯ ಎರಡನೆಯದಲ್ಲಿ ಮಧ್ವಾಚಾರ್ಯರು 3 ತಿಂಗಳಾದ ನಂತರ ಉಪನಿಷ್ಕ್ರಮಣ ಮಹೋತ್ಸವದ ಪ್ರಸಂಗದಲ್ಲಿ ಬಂದವಳು ಪೂತನೆ ಅಂತ ಹೇಳಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಹಾಗಾಗಿ 3 ತಿಂಗಳಾದ ನಂತರ ಎಲ್ಲಾ ಕಡೆಯೂ ಸಂಚಾರ ಮಾಡಿಕೊಂಡು ಮಾಡಿಕೊಂಡು ಪೂತನಿ ಅನೇಕ ಮಕ್ಕಳನ್ನ ಸಂಹಾರ ಮಾಡ್ತಾ ನಂದಗೋಕುಲಕ್ಕೆ ಕೃಷ್ಣನನ್ನ ಕೊಲ್ಲಬೇಕು ಅಂತ ಬಂದ್ಲು. ಆದ್ರೆ ಕೃಷ್ಣ ಏನ್ ಮಾಡಿದ, ಭೂಮ್ನ ಹತಾಯಾಮಪಿ ಪೂತನಾಯಾಮ್, ಹತಾಯಾಮಪಿ ಪೂತನಾಯಾಮ್ ಹತಾಯಾಮಪಿ ಅಂದ್ರೆ ಭೂಮ್ನ ಅಂದ್ರೆ ಏನು, ಭೂಮ ಅನ್ನೋದು ಶ್ರೇಷ್ಠವಾದ ಗುಣವುಳ್ಳ ಪರಮಾತ್ಮನಿಂದ ಪೂತನೆಯು ಸಂಹೃತಳಾಗುತ್ತಿರಳು. ಅಂದ್ರೆ ಪರಮಾತ್ಮನೇ ಪೂತನೆಯನ್ನ ಸಂಹಾರ ಮಾಡಿದ. ಪೂತನೆ ಕೊಲ್ಲಬೇಕು ಅಂತ ಬಂದ್ಲು. ಭೂಮ್ನ ಪೂತನಾಯಾಮ್ ಹತಾಯಾಮಪಿ, ಪೂತನೆಯನ್ನ ಸಂಹಾರ ಪೂತನಾಯಾಮ್ ಹತಾಯಾಮ್ ಅಂತ ಹೇಳಿದ್ರೆ ಸಾಕಾಗಿತ್ತು. ಅಪಿ ಅಂತ ಸೇರಿಸಿದ್ದಾರೆ, ಪೂರ್ಣ ಅಂತ ಇನ್ನೊಂದು ಸೇರಿದೆ ಅಂತ ಅರ್ಥ. ಅಲ್ಲಿ ಬರೀ ಪೂತನೆಯಲ್ಲ, ಪೂತನೆಯ ಒಳಗಡೆ ಇರುವಂತಹ ಊರ್ವಶಿ, ಅವಳಿಗೆ ಸದ್ಗತಿಯನ್ನ ನೀಡಿದ ಊರ್ವಶಿಗೆ ಪೂತನೆಯಲ್ಲಿ ಜೀವದ್ವಯ ಆವೇಶ ಇತ್ತು. ಒಂದು ನರಕಕ್ಕೆ ಹೋಗುವಂತಹ ಅಂಧತಮಸ್ಸಿಗೆ ಹೋಗುವ ತಾಟಕ್ಕೆ, ರಾಮಾವತಾರದಲ್ಲಿ ದ್ವೇಷ ಮಾಡಿದ ತಾಟಕ್ಕೆ ಅವಳಲ್ಲಿ ಸೇರಿಕೊಂಡಿರುವಂತಹ ಊರ್ವಶಿ, ಅದನ್ನ ಪೂತನಾಯಾಮಪಿ ಅನ್ನುವ ಅಪಿಶಬ್ದರಿಂದ ಸೂಚನೆ ಮಾಡಿದ್ದಾರೆ. ಭೂಮ್ನ ಹತಾಯಾಮಪಿ ಪೂತನಾಯಾಮ್, ತತ್ವಾಕರಂ ನಂದತಿ ತತ್ರ ನಂದೇ ಚಿಕ್ಷೇಪ ದೇವ ಶಕಟಾಕ್ಷ ದೈತ್ಯಂ. ಇದು ಮುಂದಿನ ಕಥೆ. ಇದು ತತ್ವಾಕರಂ ನಂದತಿ ತತ್ರ ನಂದೇ ಚಿಕ್ಷೇಪ ದೇವ ಶಕಟಾಕ್ಷ ದೈತ್ಯಂ. ಪೂತನೆಯನ್ನ ಸಂಹಾರ ಮಾಡಿ ಆದ ಮೇಲೆ ವಸುದೇವ ಇವನು ನಂದರಾಜ ಕಂಸನಿಗೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಬೇಕು. ರಾಜ ಕಂಸ ನಂದಗೋಕುಲದ ಎಲ್ಲಾ ಟ್ಯಾಕ್ಸ್ ಅನ್ನ ತಗೊಂಡು ಹೋಗಿ ಆ ಕಂಸನಿಗೆ ಕಟ್ಟಬೇಕು. ವಾಸ್ತವಿಕವಾಗಿ ಮಹಾಭಾರತದ ಪ್ರಕಾರ ಟ್ಯಾಕ್ಸ್ 3 ತಿಂಗಳು ಡಿಲೇ ಆಗಿತ್ತು ಅವನು ಕಟ್ಟು. ಅವನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೊರಡ್ತಾ ಇದ್ದ. ಯಶೋಧೆಗೆ ಪ್ರಸವ ವೇದನೆ ಬಂತು, ಅವಳನ್ನ ಕರ್ಕೊಂಡೇ ಹೋದ. ಯಮುನಾ ತೀರದಲ್ಲಿ ಬಟ್ಟೆಯ ಡೇರೆಯನ್ನ ಹಾಕಿದ, ಅಲ್ಲೇ ಪ್ರಸವ ಆಯ್ತು. ಕೃಷ್ಣ ಬಂದದ್ದು ಯಮುನಾ ತೀರಕ್ಕೆ. ನಂದರಾಜನ ಮನೆ ಬೇರೆ ಕಡೆ ಇದೆ. ಆ ಮನೆಗೂ ಈ ಶಿಬಿರಕ್ಕೂ ಓಡಾಡಲಿಕ್ಕೆ ಒಂದು ಬಂಡಿಯನ್ನು ಉಪಯೋಗಿಸಿಕೊಳ್ತಾರೆ. ಹೆಚ್ಚಿನ ಬಂಡಿಯನ್ನ ಮಕ್ಕಳು ಹುಟ್ಟಿದ ಜಾಗದಿಂದ 3 ತಿಂಗಳು ಬೇರೆ ಕಡೆ ಹೋಗಬಾರದು ಅಂತ ನಿಯಮ ಇದೆ. ಕಲಿಯುಗದಲ್ಲೆಲ್ಲ ಆಸ್ಪತ್ರೆಯಲ್ಲಿ ಹುಡ್ತಾರೆ, 3 ತಿಂಗಳು ಕೂತ್ರೆ ಮತ್ತೆ ನಮ್ಮ ಕಥೆ ಗೋವಿಂದ. ಹಾಗಾಗಿ ಇದೆಲ್ಲ ಕಲಿಯುಗದ ನಮ್ಮಂಥವರಿಗಲ್ಲ. ವಿಧಿಬದ್ಧವಾಗಿ ನೋಡಬೇಕು ಅಂದ್ರೆ ಹುಟ್ಟಿದ ಮಗುವನ್ನ ಹೊರಗಡೆ ಕರೆದುಕೊಂಡು ಹೋಗಬೇಕು ಅಂದ್ರೆ 3 ತಿಂಗಳಾಗಬೇಕು. ಅದಕ್ಕೆ ಉಪನಿಷ್ಕ್ರಮಣ ಸಂಸ್ಕಾರ ಅಂತ ಕರೀತಾರೆ, ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಸಂಸ್ಕಾರ. ಹಾಗಾಗಿ ಕೃಷ್ಣ ಎಲ್ಲಿ ಅವತಾರ ಮಾಡಿದ ಅಂದ್ರೆ ಎಲ್ಲಿ ಬಂದು ಇಳಿದ, ಆ ಯಶೋಧೆಯ ಮನೆಯಲ್ಲಿ ಅಲ್ಲೇ 3 ತಿಂಗಳು ವಾಸ ಮಾಡಿಕೊಂಡು ಇದ್ದ ನಂದರಾಜ. 3 ತಿಂಗಳು ಆದ ಮೇಲೆ ಇನ್ನ ತನ್ನ ಊರಿಗೆ ಹೋಗಬೇಕು. ಎಲ್ಲಿಗೆ, ಬೃಹದ್ವನದಲ್ಲಿ ವಾಸ ಮಾಡಿಕೊಂಡಿತ್ತು. ನಂದಗೋಕುಲದ ಹತ್ತಿರ ಬೃಹದ್ವನ, ಯಮುನಾ ತೀರ, ಅಲ್ಲಿ ವಾಸ ಮಾಡಿಕೊಂಡಿದ್ದ. ನಂದಗೋಕುಲಕ್ಕೆ ತೆರಳಬೇಕು, ಟ್ಯಾಕ್ಸ್ ಕಟ್ಟುವುದು ಬಾಕಿ ಇದೆ ಅಂತ ಆ ಕಂಸನ ರಾಜಧಾನಿಗೆ ಹೋಗಿ ಅಲ್ಲಿ ಒಂದು ಟ್ಯಾಕ್ಸ್ ಅನ್ನು ಕಟ್ಟುವ ಪ್ರಸಂಗದಲ್ಲಿ ವಸುದೇವನನ್ನು ಭೇಟಿಯಾದ. ವಸುದೇವ ಹೇಳಿದ, ಅಪಶಕುನಗಳು ತುಂಬಾ ಬರ್ತಾ ಇದೆ, ಏನೋ ಆಪತ್ತು ಬರ್ತಾ ಇದೆ, ಯಶೋಧೆ ಮಗುವನ್ನು ಬಿಟ್ಟು ಬಂದಿದ್ದಿ, ನೀನು ಹೊರಟು ಹೋಗು ಅಂತ ಹೇಳಿದ. ಟ್ಯಾಕ್ಸ್ ಕಟ್ಟಿದ ರಾತ್ರಿಯಲ್ಲೇ ಹೊರಟು ಬಂದ. ಆ ಪ್ರಸಂಗದಲ್ಲಿ ಮರುದಿನ ಉಪನಿಷ್ಕ್ರಮಣ ಅನ್ನುವ ಸಂಸ್ಕಾರ ಆಗಬೇಕಾಗಿತ್ತು. ಬಹುತೇಕ ಪೂತನೆಯ ಸಂಹಾರವು ಅದೇ ಪ್ರಸಂಗದಲ್ಲಾಗಿದೆ. ಮರುದಿನ ಉಪನಿಷ್ಕ್ರಮಣ ಅಂತ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತಹ ಪ್ರಸಂಗ. ಅವಾಗ ಸ್ನಾನ ಮಾಡಬೇಕು ಅಂತ ಯಮುನೆಗೆ ಆ ಯಶೋಧೆ ಹೋಗಿದ್ದಾಳೆ. ಆ ಮಗುವನ್ನ ಬಂಡಿಯ ಬುಡದಲ್ಲಿ ಮಲಗಿಸಿದಾಳೆ. ಇನ್ನೆಲ್ಲ ಸಂಸ್ಕಾರ ಮಾಡಿ ಕರೆದುಕೊಂಡು ಹೋಗ್ಬೇಕು. ಅವಾಗ ಶಕಟಾಕ್ಷ ಅಂತ ಒಬ್ಬ ಶಕಟಾಸುರ ಅನ್ನುವ ದೈತ್ಯ, ಇದು ಹರಿವಂಶದ ಕಥೆ. ಭಾಗವತದಲ್ಲಿ ಬರೀ ಒಂದು ಬಂಡಿ ನಾಶವಾಯಿತು ಅಂತ ಅಷ್ಟೇ ಇದೆ, ಅಸುರ ಅನ್ನುವ ಉಲ್ಲೇಖ ಇರೋದು ಹರಿವಂಶದಲ್ಲಿ ಮಾತ್ರ, ನೀವು ನೆನಪಿಟ್ಟುಕೊಂಡಿರಿ. ಭಾಗವತದಲ್ಲಿ ಅಸುರ ಅನ್ನುವ ಕಥೆ ಉಲ್ಲೇಖ ಇಲ್ಲ, ಅದು ಹರಿವಂಶದ ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಶಕಟಾಕ್ಷ ಅಂತ ಒಬ್ಬ ದೈತ್ಯ ಇದ್ದ, ಅವನಲ್ಲಿ ಜೀವದ್ವಯ ಆವೇಶ ಇಲ್ಲ, ಪೂತನೆಯಲ್ಲಿ ಜೀವದ್ವಯ ಆವೇಶ, ಪೂತನೆ ಮತ್ತೆ ಊರ್ವಶಿ ಎನ್ನುವ ಎರಡು ಜೀವಗಳಿರುವುದು ಪೂತನೆಯಲ್ಲಿ ಮಾತ್ರ. ಅಂದ್ರೆ ತಾಟಕೆ ಮತ್ತೆ ಊರ್ವಶಿ ಅವಳು ಪೂತನೆಯಲ್ಲಿ ಸನ್ನಿಹಿತವಾಗಿದೆ, ಪೂತನೆಯನ್ನ ಸಂಹಾರ ಮಾಡಿದ. ಸಂಹಾರದ ವಿಸ್ತಾರವಾದ ಕಥೆಗಳಿದೆ, ಅದನ್ನೆಲ್ಲ ಅಷ್ಟೇನು ವರ್ಣನೆ ಮಾಡುವ ಅಗತ್ಯ ಇಲ್ಲ. ಆ ಜೀವದ್ವಯ ಆವಿಷ್ಟವಾಗಿರುವಂತಹ ಚೇತನಕ್ಕೆ ಒಂದಕ್ಕೆ ಸದ್ಗತಿಯನ್ನು ನೀಡಿದ, ಇನ್ನೊಂದು ಅಂಧಂತಮಸ್ಸಿಗೆ ಕಳಿಸಿದ. ಶಕಟಾಕ್ಷ ಅನ್ನುವ ದೈತ್ಯ ಬಂಡಿಯ ರೂಪದಲ್ಲಿ ಬಂದು ಬಂಡಿಯನ್ನ ಕೃಷ್ಣನ ಮೇಲೆ ಬೀಳಿಸಿ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ತವಕದಲ್ಲಿದ್ದ. ಇವನು ಕೂಡ ಕಂಸನ ಭೃತ್ಯ. ಪೂತನೆಯನ್ನ ಸಂಹಾರ ಮಾಡಿದ ಕೃಷ್ಣ ಅನ್ನುವ ದ್ವೇಷದಿಂದ ಕಂಸನ ಭೃತ್ಯನಾಗಿ ಕೃಷ್ಣನ ಮೇಲೆ ವೈರವನ್ನ ತೀರಿಸಿಕೊಳ್ಳಬೇಕು ಅಂತ ಬಂದಿರುವಂತಹ ಶಕಟಾಕ್ಷ ಅನ್ನುವ ದೈತ್ಯನನ್ನ ಕೃಷ್ಣ ಏನ್ ಮಾಡಿದ, ಚಿಕ್ಷೇಪ ಅಂದ್ರೇನು, ಹಾರಿಸಿದ ಮೇಲೆ, ಅಂದ್ರೇನು, ಪ್ರಾಣವನ್ನ ತೆಗೆದ. ಶಕಟಾಕ್ಷ ಬಂಡಿಯನ್ನೇ ಹಾರಿಸಿದ, ಬಂಡಿ ಮೇಲೆ ಹೋಗಿ ಕೆಳಗೆ ಬಿಡಬೇಕಾದ್ರೆ ಬಂಡಿಯಲ್ಲಿ ಸೇರಿಕೊಂಡಿರುವಂತಹ ದೈತ್ಯನ ಸಂಹಾರ ಆಯಿತು. ತನ್ನ ಕಾಲಿನಿಂದ ಬತ್ತು ಆ ಶಕಟಾಕ್ಷ ಅನ್ನುವ ದೈತ್ಯನನ್ನ ಸಂಹಾರ ಮಾಡಿದ. ಬಂಡಿ ಮೂರು ತುಂಡಾಯಿತು, ಮತ್ತೆ ಅದನ್ನ ನಂದರಾಜ ರಿಪೇರಿ ಮಾಡಿಸಿಕೊಂಡ ಅಂತ ಕಥೆ ಇದೆ. ಶಕಟಾಕ್ಷ ದೈತ್ಯಂ ಚಿಕ್ಷೇಪ, ದೇವ ಅಂದ್ರೆ ಕ್ರೀಡಾದಿಗುಣ ವಿಶಿಷ್ಟನಾದ, ಆಟದಿಂದ ಅಂತ ಅರ್ಥ. ದೇವ ಅನ್ನೋದಕ್ಕೆ ದಿವು ಕ್ರೀಡಾ ವಿಜಿಗೀಷ ಅಂತೆಲ್ಲ ಧಾತು ಇದೆ, ಆಟ ಅಂತ ಅರ್ಥ ಇಲ್ಲಿ. ದೇವ ಕ್ರೀಡೆಯಿಂದ ಅಂತ ಅರ್ಥ, ಕ್ರೀಡೆಯಿಂದ ಭಗವಂತನು ಶಕಟಾಕ್ಷ ಅನ್ನುವ ದೈತ್ಯನನ್ನ ಚಿಕ್ಷೇಪ ಸಂಹಾರ ಮಾಡಿದ. ಈ ಶ್ಲೋಕದಲ್ಲಿ ಎಷ್ಟು ಕಥೆ ಹೇಳಿದ್ದಾರೆ, ದುರ್ಗಾದೇವಿ ನಂದಗೋಕುಲದಿಂದ ಇದು ಮಥುರಾ ಪಟ್ಟಣಕ್ಕೆ ಬಂದು ಕಂಸನ ಸಂಹಾರ ಮಾಡುವ ಪ್ರಸಂಗದಲ್ಲಿ ನಿನ್ನನ್ನು ಕೊಲ್ಲುವಂತಹ ಗರ್ಭ ಬೇರೆ ಕಡೆ ಹುಟ್ಟಿಯಾಗಿದೆ ಅಂತ ಆದೇಶ ಮಾಡಿದಾಗ ಕಂಸ ದುಃಖಿತನಾದ ಅಂತ ಒಂದು ಆ ಪ್ರಸಂಗ. ಆಮೇಲೆ ಕೃಷ್ಣ ಪೂತನೆಯ ಸಂಹಾರ ಮಾಡಿದ ಅಂತ ಪ್ರಸಂಗ. ಇನ್ನೊಂದು, ನಂದರಾಜ ಕಂಸನಿಗೆ ಟ್ಯಾಕ್ಸ್ ಕಟ್ಟಿ ವಾಪಸ್ ಬಂದ. ದತ್ವ ಕರಂ, ಕರಂ ದತ್ವ, ಕರ ಅಂದ್ರೆ ಟ್ಯಾಕ್ಸ್, ಟ್ಯಾಕ್ಸ್ ಅನ್ನ ಕೊಟ್ಟು ನಂದತಿ ತತ್ರ ನಂದೆ, ನಂದರಾಜನು ಸಂತೋಷದಿಂದ ಕೆಲಸ ಮುಗಿತು ಅಂತ ಸಂತೋಷದಿಂದ ಬರ್ತಾ ಇರುವ ಪ್ರಸಂಗದಲ್ಲಿಯೇ ಶಕಟಾಕ್ಷ ದೈತ್ಯಂ ದೇವ ಚಿಕ್ಷೇಪ, ಶಕಟಾಕ್ಷ ಅನ್ನುವ ದೈತ್ಯನನ್ನ ಕೃಷ್ಣ ಪರಮಾತ್ಮ ಕಾರ್ಯದ ಹೊತ್ತು ಸಂಹಾರ ಮಾಡಿದ ಅಂತ ಇಷ್ಟು ಕಥೆಗಳು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದೆ. ಆಯ್ತಾ, ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಶಕಟಾಕ್ಷನನ್ನ ಸಂಹರಿಸಿದ ಅನುಕೂಡಲೆ ಶ್ಲೋಕದ ಆರಂಭ, ಕಂಸೇ ಯಶೋದ ಕಂಸೇ ಯಶೋದ ಸುತಯ ವಿಷಣ್ಣೆ ಅಂತ ಆ ಶ್ಲೋಕವನ್ನೇ ಆರಂಭ ಮಾಡಬೇಕು. ಅಂದ್ರೆ ಒಂದು ಶ್ಲೋಕದಲ್ಲಿ ಅಡಕವಾದ ಯಾವ ಕಥೆಗಳನ್ನ ಕೇಳಿದ್ರು ಶ್ಲೋಕದ ಆರಂಭವನ್ನು ಹೇಳಬೇಕು ಅನ್ನುವ ಒಂದು ಬುದ್ಧಿಯನ್ನು ಇಟ್ಟುಕೊಂಡು ಓದಿದ್ರೆ ತುಂಬ ಸುಲಭವಾಗಿ ಬರುತ್ತೆ, ಕಷ್ಟ ಆಗಲ್ಲ. ಅಷ್ಟು ಚೆನ್ನಾಗಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಇವತ್ತು ಆರಂಭದಲ್ಲಿ ನಾನು ಬಹುತೇಕ ಒಂದು 5 ಶ್ಲೋಕ ಆದರೂ ವಿವರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಇವತ್ತು ಆರಂಭದ ದಿವಸದಲ್ಲಿ ಒಂದಷ್ಟು ಪೀಠಿಕೆಯ ಭಾಗ, ಮತ್ತೆ ನಾನು ಬರುವುದು ಒಂದು 5 ನಿಮಿಷ ವಿಳಂಬವಾಯಿತು. ಹಾಗಾಗಿ ಇವಾಗ ಪ್ರಶ್ನೆಗಳು ಏನಾದರೂ ಜಿಜ್ಞಾಸೆಗಳಿದ್ರೆ, ಜೊತೆಗೆ ಬಹುತೇಕ ನನ್ನ ಮಿತ್ರರು ಅವರು ಶ್ರೀನಿವಾಸ ಪೆಜತ್ತಾರು ಇದ್ದಾರೆ, ಪರೀಕ್ಷೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಥವಾ ಏನಾದರೂ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ಉತ್ತರವನ್ನು ಅವರು ಕೊಡ್ತಾರೆ, ನಾನು ಕೊಡ್ತೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.